ஹரி ஓம் ஸ்ரீ குருப்பியோ நம. அப்ரமம் பங்கரஹிதம் அஜடம் விமலம் சதா ஆனந்த தீர்த்தமத்லம் பஜே தாபத்ரயாபகம் மித்யா சித்தாந்த துத்வாந்த வித்வம்சன விசக்ஷண ஜெய்தீர்த்தாக்கிய தனி பாசதாம் நோ ஹுருதம்பரே அத்தி கிருபித கல்போயம் பிரத்யத்தி இசகேசரி வியாசதீர்த்த குரு பூயாத் அஸ்மதிஷ்டாத் சித்தையே தபோ வித்யா விரக்தியாதி சத்குணோகாகரானம் வாதிராஜ குருன் வந்தே ஹெக்ரிதாஷ்ரயன் பூஜ்ய ராகவேந்திராய சத்யதர்மரதாய ச பஜதாம் கல்பவ்ருக்ஷாய நம்தாம் காமதேனவே துர்வாதி த்வாந்த்ரவயே வைஷ்ணவேந்திய பரேந்தவே ஸ்ரீ ராகவேந்திர குருவி நமோ சிந்தையாளவே ஆபாதமொழி பர்யந்தம் குருணாம் ஆக்தி ஸ்மரே தின விக்னா பிரணஷ்யந்தி சித்தியந்த மனோரதாஹ. ஹரி ஓம் ஸ்ரீ குருப்பியோ நம. விஷ்ணு சஹஸ்ரநாம ருஷி தேவதே சந்தஸ்ய ஸ்ரீமணன அஸ்ய ஸ்ரீ விஷ்ணோ திவ்ய சஹஸ்ரநாம ஸ்தோத்ர மகாமந்திரஸ்ய ஸ்ரீ வேதவியாசோ பகவான் ருஷி அனுஷ்டுப் சந்தா ஸ்ரீ மகாவிஷ்ணு பரமாத்மா ஸ்ரீமன்னாராயணோ தேவத ஸ்ரீலக்ஷ்மி நாராயண பிரசாத சித்தியத்தை ஜப விநியோக. ஓம் நமோ பகவதே வாசுதேவாய ஓம் விஸ்வாய நம. ஓம் விஸ்வம் விஷ்ணுர் வஷட்காரோ பூத பவ்ய பவத் பிரபு பூதகுத் பூதபுத் பாவோ பூதாத்மா பூதபாவன பூதாத்மா பரமாத்மா ச முக்தானாம் பரமாகதி அவ்யபுருஷ சாட்சி க்ஷேத்ரக்னோக்ஷய வச யோகோ யோக விதாம் நேதா பிரதான புருஷேஸ்வர நாரசிம்ஹ புருஷீமான் கேஷவ புருஷோத்தம சர்வ சர்வ சிவஸ்தானுர் பூதாதி நிதிரவிய சம்பவோ பாவனோ பர்த்தா பிரபோ பிரபுரீஸ்வர ஸ்வயம்பூ சம்புராதித்ய புஷ்கராட்சோ மகாஸ்வன அநாதின்னோ தாத்தா விதாத்தா தாத்துத்தம பிரமேயோ ஹிருஷிகேஷ பத்மநாபோமர பிரபு விஸ்வகர்மா மனுஸ்துஷ்டா ஸ்தவிஷ்டஸ்தவிரோத்ருவ அக்ராஹிய சாஸ்வத கிருஷ்ணோ லோஹிதாட்ச பிரதத்தன பிரபு சத்ரிகௌப்தாமா பவித்ரம் மங்களப்புரம் ஈசான பிராணத பிராணு ஜேஷ்டசிரேஷ்ட பிரஜாபதி ஹிரண்யகர்போ பூகர்போ மாதவோ மதுசூதன. ஈ ஸ்லோகதல்லி இருவ ஹிரண்யகர்ப சப்தத அர்த்தானுசந்தான நாம் நோடிதீவி. இவத்து பூகர்ப அன்னோது பால மட்டிகை ஹிரண்யகர்ப சப்ததந்தே தோரத்தே ಅದೇ ಕೆಲವು ವಿಶೇಷ ಅರ್ಥಗಳಿವೆ ಅಷ್ಟೇ ಅಲ್ಲದೆ ಭೂತತ್ವ ಅನ್ನೋದು ಭಗವಂತ ಎಲ್ಲ ತತ್ವಗಳನ್ನು ನೇಮನ ಮಾಡ್ತಾನೆ. ಇಲ್ಲಿ ಭೂತತ್ವವನ್ನು ವಿಶೇಷವಾಗಿ ನೇಮನ ಮಾಡುವ ಒಂದು ರೂಪದ ಚಿಂತನೆ. ಅಷ್ಟೇ ಅಲ್ಲದೆ ಭೂವರಾಹ ದೇವರ ಚಿಂತನೆಯನ್ನು ಮಾಡಬಹುದು. ಇಲ್ಲ ಭಗವಂತ ಅವನು ಸೃಷ್ಟಿಯಾದಿಯಲ್ಲಿ ಎಲ್ಲವನ್ನು ತನ್ನ ಒಳಗಿಟ್ಟುಕೊಂಡಿದ್ದು, ಇಲ್ಲ ಪ್ರಳಯ ಸಮಯದಲ್ಲಿ ಎಲ್ಲವನ್ನು ತನ್ನ ಒಳಗಿಟ್ಟುಕೊಂಡುವ ರೂಪ, ಈ ವಿಧವಾಗಿ ಬೇರೆ ಬೇರೆ ರೂಪಗಳ ಚಿಂತನೆ ಮಾಡಬಹುದು. ಒಟ್ಟಾರೆ ಈ ಅರ್ಥ ಭೂಗರ್ಭ ಅನ್ನೋದನ್ನು ನೋಡೋಣ. ಇದು ಭೂಹು ಅಂದರೆ ಭೂಮಿ. ನಾವು ಭೂಮಿಯನ್ನು ಭೂಮಿ ಅಂತ ಕರೆಯುವುದಕ್ಕೆ ಕಾರಣ ಏನು ಅಂದರೆ, ಭೂ ಅನ್ನೋದು ಅದು ಆಶ್ರಯ ಅನ್ನುವ ಯಾವುದು ನಮ್ಮನ್ನು ಸಪೋರ್ಟ್ ಕೊಡುತ್ತೋ ಅದಕ್ಕೆ ಭೂಮಿ ಅಂತ ಕರಿತೀವಿ. ನಾವು ಭೂಮಿ ಮೇಲೆ ನಿಲ್ಲುತ್ತೀವಿ, ಪೃಥ್ವಿ ಇದು ಭೂಮಿ, ಇಡೀ ಭೂಮಂಡಲ ನಮಗೆ ಸಪೋರ್ಟ್ ಕೊಡ್ತಾ ಇದೆ. ಸಮುದ್ರ ವಸ್ನೆ ದೇವಿ ಪರ್ವತಸ್ಥನ ಮಂಡಿತೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮಿ ಅಂತ ನಾವು ಹೇಳಿಬಿಟ್ಟು ದಿನಾಗಲೂ ಮಾಡಬೇಕು ಅಂತ ಹೇಳ್ತಾರೆ. ಭೂಮಿ ಧರಣಿ ಅದು ನಮಗೆ ಆಸನ ಕೊಡುವುದು, ಜಾಗ ಕೊಡುವುದು ಮಾತ್ರ ಅಲ್ಲದೆ ನಾವು ನಿಲ್ಲುವುದಕ್ಕೆ ಜಾಗ ಕೊಡುತ್ತೆ, ಆಶ್ರಯ ಕೊಡುತ್ತೆ. ಆದ್ದರಿಂದ ಭೂ ಶಬ್ದಕ್ಕೆ ಆಶ್ರಯ ಅಂತ ಅರ್ಥ. ಭೂಮಿ ತತ್ವ ಇದು ಕೂಡ ಭೂಹಿ ಭೂಮಿ ಗರ್ಭೇ ಉದರೇ ಯಸ್ಯ ಸಹ ಭೂಗರ್ಭ ಅಂಥೇಳಿ ಇದು ಬಹುವ್ರೀಹಿಯಲ್ಲಿ ಹಿರಣ್ಯಗರ್ಭದಂತೆ ಇದು ಕೂಡ ಬಹುವ್ರೀಹಿ ಒಂದು ಮುಖ್ಯವಾದ ಅಂಶ. ಬೇರೆ ಅರ್ಥಗಳು ಕೂಡ ನೋಡಬಹುದು. ಬಹುವ್ರೀಹಿ ನೋಡಿದಾಗ ಭೂಮಿ ಅನ್ನುವುದು ಯಾವುದು ತನ್ನ ಉದರದಲ್ಲಿ ಗರ್ಭದಲ್ಲಿ ಅಂದರೆ ಉದರದಲ್ಲಿ ಇಟ್ಟುಕೊಂಡಿದ್ದಾನೋ, ಯಾರು ಭೂಮಿಯನ್ನು ತನ್ನ ಉದರದಲ್ಲಿ ಇಟ್ಟುಕೊಂಡಿದ್ದಾನೋ ಅವನು ಅಂಥೇಳಿ. ಅಂದರೆ ಭೂಮಿ ಅಂದರೆ ಈ ಕೇವಲ ಅರ್ಥ ಅಂತ ಮಾತ್ರ ಅಲ್ಲ, ಈ ನಮ್ಮ ಕಣ್ಣಿಗೆ ಕಾಣಿಸುವ ಈ ಗ್ಯಾಲಾಕ್ಸಿಸ್ ಎಲ್ಲ ಕಡೆ ಇರುವ ಇಡೀ ಭೂತತ್ವ ಯಾವುದು ಯಾವುದರಲ್ಲಿ ಯಾವುದು ನಿಲ್ಲಬಹುದೋ, ಸಾಲಿಡ್ ಎವ್ರಿಥಿಂಗ್ ದಟ್ ಇಸ್ ಸಾಲಿಡ್, ಅವು ಎಲ್ಲವೂ ಕೂಡ ಭೂತತ್ವ. ಅಂತಹ ಎಲ್ಲವನ್ನು ಕೂಡ ಭಗವಂತ ತನ್ನ ಉದರದಲ್ಲಿ ಇಟ್ಟುಕೊಂಡಿದ್ದಾನೆ. ಅದು ಚೇತನ ಅಚೇತನಗಳಿಂದ ಕೂಡಿರುವಂತಹ ಈ ಭೂತತ್ವ ಭಗವಂತ ಇಟ್ಟುಕೊಂಡಾಗ ಅದನ್ನು ವಿಶ್ವರೂಪ ಸಮಯದಲ್ಲಿ ಅರ್ಜುನನಿಗೆ ತೋರಿಸಿಕೊಡ್ತಾನೆ. ಅದು ಭಗವಂತನ ಉದರದಲ್ಲಿ ಇರುವುದು ಒಂದು ವಿಷ್ಣುರೂಪದಲ್ಲಿ ಪ್ರದರ್ಶನ ಮಾಡಿದಾಗ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಆ ಚರಾಚರ ಜಗತ್ತೆಲ್ಲವನ್ನು ಒಳಗೊಂಡಿರುವಂತಹ ಸಮಸ್ತ ಜಗತ್ತನ್ನು ತನ್ನ ಒಳಗಿಟ್ಕೊಂಡಿದ್ದ ಆ ಭೂತತ್ವವನ್ನು ಇಡೀ ಬ್ರಹ್ಮಾಂಡದಲ್ಲಿರುವ ದ ಎಂಟೈರ್ ಸಾಲಿಡ್ ಯಾವುದಿದೋ ಅದೆಲ್ಲವೂ ಕೂಡ ಭೂತತ್ವ ಆಗತ್ತೆ. ಅದೆಲ್ಲವನ್ನು ಕೂಡ ಭಗವಂತ ಅರ್ಜುನನಿಗೆ ತೋರಿಸಿಕೊಡ್ತಾನೆ. ಅಲ್ಲಿ ಗೀತೆಯಲ್ಲಿ ಬರುತ್ತೆ ಆ ವಿಶ್ವರೂಪ ಪ್ರದರ್ಶನ ಆ ಅಧ್ಯಾಯದಲ್ಲಿ ಅಲ್ಲಿ ಬರುವಂಥದ್ದು, ಇಹೈಕಸ್ಥಂ ಜಗತ್ಕೃಷ್ಣಂ ಪಶ್ಯ ಅದ್ಯ ಸಚರಾಚರಂ ಮಮ ದೇಹೇ ಗುಡಾಕೇಶ ಅಂಥೇಳಿ ಕೃಷ್ಣ ಅರ್ಜುನಿಗೆ ಸಂಬೋಧನೆ ಮಾಡ್ತಾ, ಅರ್ಜುನ ನೋಡಪ್ಪ ನನ್ನ ಒಳಗೆ ಇರುವಂತಹ ಈ ಸಮಸ್ತ ಜಗತ್ತು ನಿನಗಿರುವ ಗೊತ್ತಿರುವ ದಿವ್ಯ ದೃಷ್ಟಿಯಿಂದ ಮಾತ್ರ ನೋಡ್ಲಿಕ್ಕಾಗತ್ತೆ, ಆ ದಿವ್ಯ ದೃಷ್ಟಿಯಿಂದ ಈಗ ನೀನ್ ನೋಡು ಅಂತ ಹೇಳಿ ಚರಾಚರ ಜಗತ್ತಿನಲ್ಲಿ ಕೂಡಿರುವಂತಹ ಇದನ್ನು ನನ್ನ ಒಳಗೆ ನೋಡು ಅಂತ ಹೇಳಿ ಭಗವಂತ ಹೇಳ್ತಾನೆ. ಹಾಗೆ ಅರ್ಜುನ್ ನೋಡಿದ್ದಾನೆ ಅಂತ ಹೇಳಿ ಸಂಜಯ ಧೃತರಾಷ್ಟ್ರನಿಗೂ ಹೇಳ್ತಾನೆ, ಇಹೈಕಸ್ತಂ ಜಗತ್ ಕೃಷ್ಣಂ ಪ್ರವಿಭಕ್ತಂ ಅನೇಕಧ ಅಪಶ್ಯತ್ ದೇವದೇವಸ್ಯ ಶರೀರೇ ಪಾಂಡವಸ್ತದ ಅಂತ ಹೇಳಿ ಅರ್ಜುನ ಹೀಗೆ ಕೃಷ್ಣ ಪರಮಾತ್ಮ ತೋರಿಸಿಕೊಟ್ಟಂತಹ ವಿಶ್ವರೂಪದಲ್ಲಿ ಆ ಭಗವಂತನ ಉದರದಲ್ಲಿ ಇಡೀ ಬ್ರಹ್ಮಾಂಡ ಅಡಗಿರುವುದು ಕಂಡ ಅಂತ ಹೇಳಿ ಹೇಳ್ತಾನೆ. ಅದೇ ವಿಧವಾಗಿ ಆಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ಎರಡು ಕಡೆ ಭಗವಂತನ ಉದರ ವರ್ಣನ ಮಾಡುವಾಗ ಒಂದು ಕಡೆ ಮೊದಲ ಅಂದ್ರೆ ಪ್ರಚಲಿತವಾದ ಪಾಠದಲ್ಲಿ ಮೊದಲನೇ ಸ್ತೋತ್ರ, ಆದರೆ ಋಷಿಕೇಶರ ಪಾಠದಲ್ಲಿ ಎರಡನೇ ಸ್ತೋತ್ರವಾಗಿರುವಂಥದ್ದು, ಅದರಲ್ಲಿ ವಂದೇ ವನ್ಯಂ ಸಾನಂದಂ ಅಂತ ಶುರುವಾಗುವುದು, ಅದರಲ್ಲಿ ಉದರಂ ಚಿಂತ್ಯಮೀಶ ಸ್ಯಾತನುತ್ವೇ ಪೆಖಿಲಂಭರಂ ಅಂತ ಭಗವಂತನ ಉದರವನ್ನು ಚಿಂತನೆ ಮಾಡಬೇಕು ಅಂತ ಹೇಳಿ ಅದು ನಾವು ನೋಡಿದ್ವಿ. ಹಿರಣ್ಯಗರ್ಭ ಮಾಡುವಾಗ ಅದನ್ನು ನೋಡಿದ್ವಿ. ಅದೇ ತನುತ್ವೇ ಪ್ಯಖಿಲಂಭರಂ ಅಂತ ಹೇಳಿ, ತನುತ್ವ ಅಂದ್ರೆ ತೆಳ್ಳಗೆ ತಿನ್ನಾಗಿರುವಂಥದ್ದು. ಭಗವಂತನ ಹೊಟ್ಟೆ, ಅವನು ದೋಷರಹಿತ, ಅವನು ತೆಳ್ಳಗಿರುವ ಹೊಟ್ಟೆಯಲ್ಲಿ ಇಡೀ ಬ್ರಹ್ಮಾಂಡವನ್ನು ಇಟ್ಟುಕೊಂಡಿದೆ. ಅಂದ್ರೆ ಹೊಟ್ಟೆ ಎಷ್ಟು ತೆಳ್ಳಗಿದ್ದರೂ ಇಡೀ ಬ್ರಹ್ಮಾಂಡ ಹೊಟ್ಟೆಯಲ್ಲಿ ಇಟ್ಟುಕೊಂಡಿದ, ಇಲ್ಲ ಇಡೀ ಬ್ರಹ್ಮಾಂಡ ಹೊಟ್ಟೆಯಲ್ಲಿ ಇಟ್ಟುಕೊಂಡರೂ ಅವನ ಹೊಟ್ಟೆ ಬಹಳ ತೆಳ್ಳವಾಗಿದೆ. ಅವನು ಅದ್ಭುತವಾದ ಶಕ್ತಿಯಿಂದ ಭಗವಂತ ಹಾಗೆ ಇರ್ತಾನೆ, ಅವನಿಗೆ ಎಲ್ಲವೂ ಅವಲೀಲವಾಗಿ ಇಟ್ಕೊಂಡಿರ್ತಾನೆ. ಆದ್ದರಿಂದ ಇಡೀ ಬ್ರಹ್ಮಾಂಡವನ್ನು, ಭೂಮಿಯನ್ನು ತನ್ನ ಉದರದಲ್ಲಿ ಇಟ್ಕೊಂಡಿದ್ದಾನೆ ಅಂತೇಳಿ ಅಲ್ಲಿ ಹೇಳ್ತಾರೆ. ಅದೇ ವಿಧವಾಗಿ ಇನ್ನೊಂದು ಪ್ರೀಣಯಾಮ ವಾಸುದೇವನಲ್ಲಿ ಇರುವಾಗ ಅಲ್ಲಿ ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಮ್ಯಾತಿ ದುಃಖಾನಿ ಎನ್ನಾಮತ ಅಕ್ಷರೋ ಯೋಧರ ಸರ್ವದೈವಾಮೃತ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಅಜಾಧಿಕಂ ಅಂತ ಹೇಳಿ, ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಅಜ ಆಧಿಕಂ, ಬ್ರಹ್ಮಾದಿ ಎಲ್ಲ ದೇವತೆಗಳನ್ನು ಒಳಗೊಂಡಿರುವಂತಹ ಇಡೀ ಬ್ರಹ್ಮಾಂಡವನ್ನು ತನ್ನ ಹೊಟ್ಟೆಯಲ್ಲಿ ಭಗವಂತ ಇಟ್ಟುಕೊಂಡಿದ್ದಾನೆ ಅಂತ ಹೇಳಿ ಅಲ್ಲಿ ವರ್ಣನೆ ಬರುತ್ತೆ. ಈ ವಿಧವಾಗಿ ಇವೆಲ್ಲದ ಕಡೆ ಬರುವಂತಹ ವರ್ಣನೆ. ಅಷ್ಟೇ ಅಲ್ಲದೆ ಭಗವಂತ ಯದ್ಯಪಿ ಇದಂ ಜಗತ್ ಸರ್ವಂ ಸೋದರಸ್ಥಂ ಮಹಾತ್ಮನಃ ತಥಾಪ್ಯೇಷ ದ್ವಿತೀಯೇನ ರೂಪೇಣ ಬಹಿರಾಕ್ಷಿಪತ್ ಅಂತ ಹೇಳಿ ಪ್ರಳಯ ಕಾಲದ ಭಗವಂತ ಅವನು ಎಲ್ಲ ತನ್ನ ಹೊಟ್ಟೆ ಒಳಗೆ ತಗೊಳ್ತಾನೆ ಅಂತ ಹೇಳಿ, ಪ್ರಳಯ ಕಾಲದಲ್ಲಿ ಹೊಟ್ಟೆ ಒಳಗೆ ಎಲ್ಲ ತಗೊಳ್ತಾನೆ ಅಂದ್ರೆ ಮತ್ತೆ ಬೇರೆ ಸಮಯದಲ್ಲಿ ಅವನ ಹೊಟ್ಟೆಯಲ್ಲಿ ಇರೋದಿಲ್ಲವಾ ಅಂತ ಸಂಶಯ ಬಂದ್ರೆ, ಇಲ್ಲ, ಅವನು ಒಂದು ರೂಪದಿಂದ ಯಾವಾಗಲೂ ಅವನ ಹೊಟ್ಟೆಯಲ್ಲಿರುತ್ತೆ. ಅಂದ್ರೆ ಸೃಷ್ಟಿ ಈ ಸಮಯದಲ್ಲಿ ಕೂಡ, ಪ್ರಳಯ ಸಮಯದಲ್ಲಿ ಇನ್ನೊಂದು ರೂಪದಿಂದ ಸಂಕೃಷ್ಣ ರೂಪದಲ್ಲಿ ತಾನು ತಗೊಂಡಾಗ ಇಡೀ ಬ್ರಹ್ಮಾಂಡವನ್ನು ಆ ರೂಪದಲ್ಲಿ ತನ್ನ ಹೊಟ್ಟೆಯಲ್ಲಿ ಇಟ್ಟುಕೊಳ್ಳುತ್ತಾನೆ. ಅದು ಪ್ರಳಯವನ್ನು ಉಂಟು ಮಾಡುವ ರೂಪ. ಹೀಗೆ ಯಾವಾಗಲೂ ಅವನ ಹೊಟ್ಟೆಯಲ್ಲಿರುತ್ತೆ, ಆದರೆ ಅದಕ್ಕೆ ವಿಶ್ವರೂಪದಲ್ಲಿ ತೋರಿಸಿಕೊಡ್ತಾನೆ. ಪ್ರಳಯದಲ್ಲಿ ಮಾತ್ರ ಅವನ ಹೊಟ್ಟೆಯಲ್ಲಿ ಹೋಗುತ್ತೆ ಅಂತ ಅಲ್ಲ, ಬೇರೆ ಬೇರೆ ರೂಪಗಳನ್ನು ಧಾರಣೆ ಮಾಡಿ ಬೇರೆ ಬೇರೆ ರೂಪಗಳಿಂದ ಬೇರೆ ಬೇರೆ ರೀತಿಯಲ್ಲಿ ಭಗವಂತ ಇಟ್ಟುಕೊಳ್ತಾನೆ. ಆ ವಿಧವಾಗಿ ಯಾವತ್ತೂ ಅವನ ಜಗತ್ತಿಗೆ ಆಶ್ರಯಭೂತ, ಹೊಟ್ಟೆಯೊಳಗೆ ಇಟ್ಟುಕೊಳ್ಳುವುದಂದ್ರೆ ಅದಕ್ಕೆ ಆಶ್ರಯಭೂತನಾಗಿದ್ದಾನೆ ಅಂಥೇಳಿ. ಇಲ್ಲಿ ಏನಂತ ಹೇಳಿದ್ರೆ, ಭೂ ಗರ್ಭ ಅಂತ ಹೇಳಿದಾಗ ಭೂ ಶಬ್ದಕ್ಕೆ ಅನೇಕ ಅರ್ಥಗಳಿವೆ. ಒಂದು ಅರ್ಥ ಏನಂದ್ರೆ, ಈ ನಾವು ಹೇಳಿದ ಆಶ್ರಯ ಅಂತ ಒಂದು ಅರ್ಥ. ಭೂಮಿ ಅಂದ್ರೆ ಯಾವುದು ಆಶ್ರಯ ಕೊಡುತ್ತೋ ಅದು ಭೂಗೆ ಆಶ್ರಯ ಅಂತ ಒಂದು ಅರ್ಥ. ಇನ್ನೊಂದು ಅರ್ಥ ಭೂ ರಕ್ಷಕ ಅಂತ ಒಂದು ಅರ್ಥ, ರಕ್ಷಣೆ ಮಾಡುವುದು ಅಂತೇಳಿ. ಮೇಲ್ನೋಟಕ್ಕೆ ಆಶ್ರಯ ಅಂದ್ರೆ ರಕ್ಷಣೆ ಅಂದ್ರೆ ಒಂದೇ ಅಲ್ಲರಿ, ಆಶ್ರಯ ಕೊಡುವುದು ಅಂದ್ರೆ ರಕ್ಷಣೆ ಕೊಡ, ಯಾವುದು ಆಶ್ರಯ ಕೊಡುತ್ತೆ ಅದು ರಕ್ಷಣೆ ಕೊಡುತ್ತೆ ಅಂತ ಅನಿಸುತ್ತೆ. ಆಗಬೇಕಾಗಿಲ್ಲ ನೋಡ್ರಿ, ಈಗ ಈ ನೆಲೆ ನಮಗೆ ಆಶ್ರಯ ಕೊಡುತ್ತೆ, ಅದ ಮೇಲೆ ನಾವು ನಿಲ್ಲುತ್ತೀವಿ, ಇಟ್ ಸಪೋರ್ಟ್ಸ್ ಅಸ್, ಬಟ್ ಪ್ರೊಟೆಕ್ಟಿಂಗ್ ಇಲ್ಲ, ನಾವು ಜಾರಿ ಬಿಡ್ತೀವಿ, ಕಾಳು ಜಾರಿ ಬಿಡ್ತೀವಿ, ದೆಬ್ಬಿ ತಾಕತ್ತೆ ಎಲ್ಲ ಆಗುತ್ತೆ. ಸೊ ಅದು ಆಶ್ರಯ ಕೊಡುತ್ತೆ ಅಂದ ಮಾತ್ರಕ್ಕೆ ರಕ್ಷಣೆ, ಅದೇ ಒಂದು ಕವಚ ಹಾಕೊಂಡಿದ್ದು ಅದು ರಕ್ಷಣೆ ಮಾಡ್ಬೋದು. ರಕ್ಷಣಾ ಕಾರ್ಯ ಬೇರೆ, ಆಶ್ರಯ ಕಾರ್ಯ ಬೇರೆ, ಎರಡೂ ಬೇಕು. ಭಗವಂತ ಎರಡನ್ನೂ ಕೊಡ್ತಾನೆ. ಅವನು ಆಶ್ರಯಭೂತನಾಗಿಯೂ ಇದ್ದಾನೆ, ರಕ್ಷಕನಾಗಿಯೂ ಇದ್ದಾನೆ. ಪ್ರೊಟೆಕ್ಟಿಂಗ್, ಪ್ರೊಟೆಕ್ಟಿಂಗ್ ಎಷ್ಟೆಷ್ಟು ರಕ್ಷಣೆ ಮಾಡಬೇಕು ಅಷ್ಟು ರಕ್ಷಣೆ ಮಾಡ್ತಾನೆ, ಎಷ್ಟೆಷ್ಟು ಆಶ್ರಯ ಕೊಡಬೇಕು ಅಷ್ಟು ಆಶ್ರಯ ಕೊಡ್ತಾನೆ. ಆದ್ದರಿಂದ ಈ ಭೂ ಶಬ್ದಕ್ಕೆ ಆಶ್ರಯ ಅನ್ನುವ ಅರ್ಥ ಇದೆ, ರಕ್ಷಕ ಅನ್ನುವ ಅರ್ಥವಿದೆ. ಆದ್ದರಿಂದ ಎಲ್ಲರಿಗೂ ಆಶ್ರಯ ಕೊಡುವಂತಹ ಹೊಟ್ಟೆ ಉಳ್ಳವನು ಅಂತ ಒಂದು ಅರ್ಥ. ಎಲ್ಲರನ್ನು ರಕ್ಷಣೆ ಮಾಡುವಂತಹ ಹೊಟ್ಟೆ ನೋಡ್ರೆ, ಹೊಟ್ಟೆ ಆಶ್ರಯ ಕೊಡುವುದು ಮಾತ್ರವಲ್ಲ, ಅವನು ಹೊಟ್ಟೆಯಲ್ಲಿ ಇಟ್ಕೊಂಡು ರಕ್ಷಣೆಯನ್ನು ಮಾಡ್ತಾನೆ. ಆದ್ದರಿಂದ ಎಲ್ಲರನ್ನು ರಕ್ಷಣೆ ಮಾಡುವಂತಹ ಉದರ ಉಳ್ಳವನು ಅಂತ ಹೇಳಿ ಅರ್ಥವನ್ನು ಮಾಡಬಹುದು. ಈ ವಿಧವಾಗಿ ಎರಡು ವಿಧವಾದ ಅರ್ಥವನ್ನು ನಾವು ಮಾಡಬಹುದು. ಈ ಭೂ ಶಬ್ದಕ್ಕೆ ಆಶ್ರಯ ರಕ್ಷಕ ಅಂತ ಹೇಳಿ ನೋಡಿರಿ, ರಕ್ಷಕ ಅಂತ ಹೇಳಿದಾಗ ನಮಗೆ ಬೃಹದಾರಣ್ಯೋಪನಿಷತ್ ಭಾಷೆಯಲ್ಲಿ ಆಚಾರ್ಯ ಹೇಳ್ತಾರೆ, ಭಾವನಾತ್ ಭೂರಿತಿ ಸ್ಮೃತಂ ಭಾವನಂ ರಕ್ಷಣಂ ಪ್ರೋಕ್ತಂ ಅಂತೇಳಿ. ಭೂ ಭವ ರಕ್ಷಣ ಇವೆಲ್ಲ ಭೂಧಾತು ಕೂಡ ಭವತಿ ಅಂತ ಬರುತ್ತೆ ನೋಡ್ರಿ. ಇರುವುದು, ಇರುವುದು ಅಂದರೆ ಸುರಕ್ಷವಾಗಿರುವುದು, ಇರುವಂತೆ ಮಾಡುವುದು, ಅದಕ್ಕೆ ರಕ್ಷಣಾ ಅನ್ನೋದು ಹೇಗೆ ಬರುತ್ತೆ? ಭೂಧಾತುವಿನಿಂದ ರಕ್ಷಣಾ, ರಕ್ಷಿಸುವುದು, ಪ್ರೊಟೆಕ್ಟಿಂಗ್ ಹೇಗೆ ಬರುತ್ತೆ ಅಂದರೆ ಭೂ ಭವತಿ ಅಂತ ಬರುತ್ತೆ. ಇರುವುದು, ಇರುವಂತೆ ಮಾಡಿ, ನಾವು ಇರಬೇಕಂದ್ರೆ ರಕ್ಷಣೆ ಇದ್ರೆ ಇರ್ತೀವಿ, ರಕ್ಷಣೆ ಇಲ್ಲದೆ ಇದ್ರೆ ಇರ್ಲಿಕ್ಕಾಗೋದಿಲ್ಲ. ಆದ್ದರಿಂದ ಇರ್ಲಕ್ಕೂ ರಕ್ಷಣೆ ಬೇಕು. ಇರುವಂತ ರಕ್ಷಣಾ ಅನ್ನುವುದು ಪ್ರೊಟೆಕ್ಷನ್ ನೋಡ್ರಿ, ಆಲ್ ಕೈಂಡ್ಸ್ ಆಫ್ ಪ್ರೊಟೆಕ್ಷನ್. ಇರೋ ಅಷ್ಟು ಪ್ರೊಟೆಕ್ಷನ್ ಕೊಡಬಹುದು, ಇದ್ದ ಮೇಲೆ ಆರೋಗ್ಯವಾಗಿರೋ ಪ್ರೊಟೆಕ್ಷನ್ ಕೊಡಬಹುದು, ಆರೋಗ್ಯವಾಗಿದ್ದ ಮೇಲೆ ಶಕ್ತಿಯಿಂದ ಇರೋ ಪ್ರೊಟೆಕ್ಷನ್ ಕೊಡಬಹುದು. ಇವು ಬೇರೆ ಬೇರೆ ಲೆವೆಲ್ಸ್ ಆಫ್ ಪ್ರೊಟೆಕ್ಷನ್, ಎಲ್ಲವೂ ರಕ್ಷಣಾ ಕಾರ್ಯಗಳೇ. ಆ ರಕ್ಷಣಾ ಕಾರ್ಯದಲ್ಲಿ ಎಷ್ಟು ರಕ್ಷಣೆ ಕೊಡ್ತಾನೆ ಅನ್ನೋದು ಭಗವಂತ ನಿರ್ಣಯ ಮಾಡ್ತಾನೆ. ಅವರವರ ಯೋಗ್ಯತೆಗೆ ತಕ್ಕಂತೆ, ಪ್ರಾರಬ್ಧಕ್ಕೆ ತಕ್ಕಂತೆ ರಕ್ಷಣೆಯನ್ನು ಕೊಡ್ತಾನೆ. ಎಷ್ಟು ರಕ್ಷಣೆ ಕೊಡಬೇಕು ಅಷ್ಟು ರಕ್ಷಣೆ ಭಗವಂತ ಕೊಡ್ತಾನೆ. ಅದು ಅವನು ಕರುಣಾಮಯತ್ವ, ಅವನು ಯಾವುದು ಕೊಡಬೇಕಾಗಿಲ್ಲ ಅದು ಕೊಡ್ತಾನೆ ಅಂತೇಳಿ. ಆದ್ದರಿಂದ ಭೂಹು ಗರ್ಭ ಉದ್ರಂ ಯಸ್ಯ ಸಹ ಭೂಗರ್ಭ ಅಂತೇಳಿ ಈ ವಿಧವಾಗಿ ಬೇರೆ ಬೇರೆ ವ್ಯಾಖ್ಯಾನ ಮಾಡಿದಾಗ ಕೂಡ ಇದು ಅವನು ಭೂಗರ್ಭ ಅನ್ನೋದು ರಕ್ಷಣಾ ಕಾರ್ಯ, ಆಶ್ರಯ ಕಾರ್ಯ ಎರಡನ್ನೂ ಮಾಡ್ತಾನೆ. ರಕ್ಷಣಾ ಕಾರ್ಯ ಬೇರೆ ಬೇರೆ ಅಮೌಂಟ್ಸ್ ಆಫ್ ರಕ್ಷಣ, ಬೇರೆ ಬೇರೆ ವಿಧವಾದ ರಕ್ಷಣ ಮಾಡ್ತಾನೆ. ಇನ್ನೊಂದು ಭೂ ಗರ್ಭ ಅಂದ್ರೆ ಭೂ ಶಬ್ದಕ್ಕೆ ಪೂರ್ಣ ಅಂತ ಅರ್ಥಿದೆ. ಭೂ ಅಂದ್ರೆ ಬಹು ಅನ್ನುವ ಧಾತುವಿನಿಂದ ಬಂದ್ರೆ ಭೂ ಬಹು ಬಹು ಅಂತೇಳಿ, ಬಹು ಅಂದ್ರೆ ಪ್ಲೆಂಟಿ ಫುಲ್ ಅನ್ನುವ ಅರ್ಥ. ಭೂಹು ಬಹು ಅನ್ನುವ ಧಾತು ಬಹು ಪೂರ್ಣತಾಯಾಮ್ ಅಂತೇಳಿ ನೋಡಿ. ಬಹು ಬಹಳ ಬಹುಳ ಬಹುಳ ಅಂದ್ರೆ ತುಂಬಾ ಅಂತ ಹೇಳೋದಕ್ಕೆ ಬಹು ಪ್ರಯೋಗ ಮಾಡ್ತೀವಿ. ಬಹು ಅಂದ್ರೆ ಪ್ಲೆಂಟಿ ಫುಲ್ ಫುಲ್ ಅಂತ. ಆದ್ದರಿಂದ ಬಹು ಅಂದ್ರೆ ಪೂರ್ಣತೆಯನ್ನು ಹೇಳುತ್ತೆ. ಭಗವಂತ ಭೂ ಗರ್ಭ ಅಂತ ಹೇಳಿದ್ರೆ ಅವನ ಹೊಟ್ಟೆ ಅದು ಪೂರ್ಣವಾದ ಹೊಟ್ಟೆ. ಪೂರ್ಣವಾದ ಹೊಟ್ಟೆ ಅಂದ್ರೆ ಏನು ಅಂದ್ರೆ ಕಮ್ಮಿ ಕೊರತೆಗಳಿಲ್ಲದಂತಹ. ಅವನಿಗೆ ಅವನ ಅವಯವಗಳಿಗೆ ಅಭೇದ, ಸ್ವಗತ ಭೇದ ವಿವರಿಸಿದ ನಿಜ. ಆದರೆ ನಾವು ಧ್ಯಾನದಲ್ಲಿ ಚಿಂತನೆ ಮಾಡುವಾಗ ಅವನ ಒಂದು ಒಂದು ಅವಯವವು ಕೂಡ ಅದು ಪೂರ್ಣವಾಗಿದೆ. ಕಣ್ಣು ಪೂರ್ಣ, ಕಿವಿ ಪೂರ್ಣ, ಹಾಗೆ ಹೊಟ್ಟೆಯೂ ಪೂರ್ಣ. ಹೀಗೆ ಭಗವಂತ ಇಡೀ ವಿಶ್ವವನ್ನು ತನ್ನ ಹೊಟ್ಟೆಯಲ್ಲಿ ಇಟ್ಟುಕೊಳ್ಳುವುದು ಮಾತ್ರವಲ್ಲದೆ ಸ್ವರೂಪಾತ್ಮಕವಾಗಿ ಗುಣಪೂರ್ಣನಾಗಿದ್ದಾನಾದ್ದರಿಂದ ಅವನ ಹೊಟ್ಟೆಯು ಗುಣಪೂರ್ಣತ್ವವನ್ನು ಪಡೆದಿದೆ ಅಂಥೇಳಿ. ಆದ್ದರಿಂದ ಅವನು ಪೂರ್ಣವಾದ, ಕಂಪ್ಲೀಟ್ಲಿ ಇನ್ಫೈನೆಟ್ಲಿ ಕಂಪ್ಲೀಟ್ ಹೊಟ್ಟೆ ಇರುವವನು ಅಂತೇಳಿ. ಅಷ್ಟೇ ಅಲ್ಲದೆ ಪೂರ್ಣತ್ವ ಅನ್ನೋದು ಭಗವಂತನ ಕೇಸ್ನಲ್ಲಿ ಅಬ್ಸಲ್ಯೂಟ್ ಪೂರ್ಣತ್ವ ಇದೆ. ಆದರೆ ಚತುರ್ಮುಖ ಬ್ರಹ್ಮದೇವರು, ವಾಯುದೇವರಿಗೂ, ಅವರಿಗೂ ಕೂಡ ಭೂಹು ಅನ್ನುವ ಶಬ್ದ ಪ್ರಯೋಗ ಮಾಡ್ತಾರೆ. ಯಾಕಂದ್ರೆ ಅವರು ಕೂಡ ಪೂರ್ಣರಂದ್ರೆ ಜೀವೋತ್ತಮರು. ದೇ ಆರ್ ಪೂರ್ಣ ಇನ್ ಎ ಲಿಮಿಟೆಡ್, ಪರಮಾತ್ಮನಷ್ಟು ಪೂರ್ಣರಲ್ಲ. ಆದರೆ ನಮ್ಮಲ್ಲೆಲ್ಲ ಸಾಮಾನ್ಯ ಜೀವರಾಶಿಗಳನ್ನು ನೋಡಿದರೆ ಅವರು ಪೂರ್ಣರು, ದೇ ಆರ್ ಕಂಪ್ಲೀಟ್ ಕಂಪೇರ್ ಟು ಆಲ್ ದ ನಾರ್ಮಲ್ ಬೀಯಿಂಗ್ಸ್. ಚತುರ್ಮುಖ ಬ್ರಹ್ಮದೇವರಾಗಲಿ ವಾಯುದೇವರಾಗಲಿ ಅವರು ಪೂರ್ಣರಾಗಿದ್ದಾರೆ. ಆದ್ದರಿಂದ ಭೂಹು ಯಾರಾದರೆ ಪೂರ್ಣರಾಗಿದ್ದಾರೋ ಅವರು ಅವರನ್ನು ತಾನು ಹೊಟ್ಟೆಲ್ ಇಟ್ಟುಕೊಂಡಿದ್ದಾನೆ. ಭೂಹು ಸಾಧಕೇಶು ಪೂರ್ಣಃ ಚತುರ್ಮುಖಃ ವಾಯುರ್ವಾ ಗರ್ಭ ಅರ್ಭಕಃ ಯಸ್ಯ ಸಹ ಭೂಗರ್ಭ ಅಂತೇಳಿ ನೋಡ್ರಿ. ನೀವು ಅರ್ಭಕ ಅನ್ನುವ ಒಂದು ಶಬ್ದವನ್ನು ಕೇಳಿದ್ದೀರಾ, ಗರ್ಭ ಅನ್ನುವ ಶಬ್ದವನ್ನು ಕೇಳಿದ್ದೀರಾ. ಆ ಎರಡು ಶಬ್ದಗಳಿಗೂ ಲಿಂಕ್ ಇದೆ. ಗರ್ಭ ಅಂದ್ರೆ ಗರ್ಭದಲ್ಲಿ ಮಗುವನ್ನು ಇಟ್ಟುಕೊಂಡಿರ್ತಾರೆ ತಾಯಿ. ಆ ಮಗು ಹುಟ್ಟಿದ ಮೇಲೆ ಅವನು ಅರ್ಭಕನಾಗುತ್ತಾನೆ, ಆ ಗರ್ಭದಿಂದ ಹೊರಗೆ ಬಂದ ಅವನು ಅರ್ಭಕ ಅಂದ್ರೆ ಮಗು ಅಂತ ಅರ್ಥ. ಮಗುವಿಗೆ ಅರ್ಭಕ ಅಂತ ಕರೀತಾರೆ. ಆದ್ದರಿಂದ ಭಗವಂತ ಭೂಹು ಸಾಧಕರಲ್ಲಿ ಪೂರ್ಣರಾಗಿರುವಂತಹ ಅವರನ್ನು ತನ್ನ ಅವರಿಗೆ ಅವರನ್ನು ಅರ್ಭಕರಾಗಿ ಮಕ್ಕಳಾಗಿ ಇಟ್ಕೊಂಡು, ಅಂದ್ರೆ ಎಲ್ಲರೂ ಭಗವಂತನ ಮಕ್ಕಳೇ, ನಾವು ಭಗವಂತನ ಮಕ್ಕಳೇ. ಆದರೆ ನಾವು ಭಗವಂತನ ಮಕ್ಕಳಂದ್ರೆ ಅವನ ಮೇಲೆ ಆಧಾರ ಪಟ್ಟಿದ್ದೀವಿ ಅನ್ನುವಷ್ಟು ಮಟ್ಟಿಗೆ ಭಗವಂತನ ಮಕ್ಕಳು. ಆದರೆ ಅವನ ದರ್ಶನ ನಮ್ಗೆ ಆಗೋದಿಲ್ಲ, ನಿತ್ಯದ ದರ್ಶನ ಇಲ್ಲ. ಅವನು ಸ್ವತಃ ಮಕ್ಕಳನ್ನಾಗಿಯೇ ಪಡೆದಿದ್ದಾನೆ. ಅಂದ್ರೆ ಅವನ ನಾಭಿಕಮಲದಿಂದ ಚತುರ್ಮುಖ ಬ್ರಹ್ಮದೇವರು ಬಂದರು, ಹಾಗೆ ಭಗವಂತನ ಮಗನಾಗಿ ವಾಯುದೇವರು ಅವತಾರ ಮಾಡ್ತಾರೆ. ಆದ್ದರಿಂದ ಇವರಿಬ್ಬರನ್ನು ಸ್ವತಃ ಮಕ್ಕಳನ್ನಾಗಿ ಭಗವಂತ ಪಡೆದಿದ್ದಾನಾದ್ದರಿಂದ ಅವರು ಭೂ ನಾಮಕರಾದ ಬ್ರಹ್ಮವಾಯುಗಳು. ಯಾರಿಗಾದ್ರೆ ಗರ್ಭರ ಅಂದ್ರೆ ಅರ್ಭಕರಾಗಿ ಮಕ್ಕಳಾಗಿದ್ದಾನೋ ಅವನು ಭೂಗರ್ಭ. ಸೊ ಅಂದ್ರೆ ಇವರಿಬ್ಬರಿಗೆ ತಂದೆಯಾಗಿದ್ದಾನೆ, ಇವರಿಬ್ಬರನ್ನು ಮಕ್ಕಳನ್ನಾಗಿ ಶಿಶುಗಳನ್ನಾಗಿ ಪಡೆದಿದ್ದಾನಾದ್ದರಿಂದಲೂ ಭಗವಂತನಿಗೆ ಭೂಗರ್ಭ ಅನ್ನುವ ಹೆಸರು ಬಂದಿದೆ. ಅದೇ ಅಷ್ಟೇ ಅಲ್ಲದೆ ಮಕ್ಕಳನ್ನಾಗಿ ಪಡೆಯುವುದು ಮಾತ್ರ ಅಲ್ಲ, ಪಡೆದ ಮೇಲೂ ಅವರನ್ನು ವಿಶೇಷವಾಗಿ ಎಲ್ಲರೂ ಅವನ ಹೊಟ್ಟೆಯಲ್ಲಿ ಇದ್ದೀವಿ. ಆದರೆ ಆ ಭಗವಂತನ ಹೊಟ್ಟೆಯಲ್ಲಿ ಇದ್ದೀವಿ ಅನ್ನುವ ಅರಿವು ಅನುಭವದಿಂದ ಪಡೆದಿದ್ದಾರೆ ಬ್ರಹ್ಮದೇವರು ವಾಯುದೇವರು. ಅವರು ಭಗವಂತನ ಹೊಟ್ಟೆಯಲ್ಲಿ ಇರುವ ಆ ಅನುಭವವನ್ನು ಪಡೆದಿದ್ದಾರೆ. ಭಗವಂತನ ಹೊಟ್ಟೆಯಿಂದ ಚತುರ್ಮುಖ ಬಂದ ಬ್ರಹ್ಮದೇವರು ನಾಭಿ ಕಮಲದಿಂದ ಬಂದಿದ್ದಾರೆ. ಬಂದ ಮೇಲೂ ಕೂಡ ಭಗವಂತನ ಹೊಟ್ಟೆಯಲ್ಲಿದ್ದೀನಿ ಅನ್ನುವ ಜ್ಞಾನ ಅನುಭವ ಯಾವಾಗಲೂ ಇರುತ್ತಾದ್ದರಿಂದ ಈ ಚತುರ್ಮುಖ ಬ್ರಹ್ಮದೇವರು ವಾಯುದೇವರು ಯಾರ ಹೊಟ್ಟೆಯಲ್ಲಿ ಅವನನ್ನು ಆಶ್ರಯ ಮಾಡಿಕೊಂಡಿದ್ದಾರೋ, ಆಶ್ರಯ ಮಾಡಿಕೊಂಡು ಆ ಜ್ಞಾನದಿಂದಲೂ ಇದ್ದಾರೋ ಕೂಡಿದ್ದಾರೋ ಅಂತಹ ಅವನು ಭೂಗರ್ಭ ಅಂಥೇಳಿ ಆ ವಿಧವಾಗಿ ಕೂಡ ಭಗವಂತನಿಗೆ ಭೂಗರ್ಭ ಅಂತ ಚಿಂತನೆ ಮಾಡಬಹುದು. ಇನ್ನೊಂದು ನಿಮ್ಗೆಲ್ಲರಿಗೂ ತಿಳಿದಿರುವಂಥದ್ದು ಶ್ರೀ ಭೂದುರ್ಗ ಲಕ್ಷ್ಮಿಯ ಮೂರು ರೂಪಗಳು. ಅದರಲ್ಲಿ ಶ್ರೀರೂಪ ಸತ್ವ ಅಭಿಮಾನಿ, ಸತ್ವಗುಣಾಭಿಮಾನಿ, ಸತ್ವನೇ ಗುಣ ನಿಯಾಮಕಳು. ಭೂರೂಪದಲ್ಲಿ ಲಕ್ಷ್ಮೀದೇವಿ ರಜೋ ನಿಯಾಮಕಳಾಗಿದ್ದಾಳೆ, ಅದರಿಂದ ರಜೋಭಿಮಾನಿಯಾಗಿರುವ ಭೂರೂಪ, ತಮೋ ಅಭಿಮಾನಿಯಾಗಿರುವ ದುರ್ಗಾ ರೂಪ, ಹೀಗೆ ಮೂರು ರೂಪಗಳಲ್ಲಿ ಲಕ್ಷ್ಮಿ ಇರ್ತಾಳಂತೇಳಿ. ಸೊ ಈ ವಿಧವಾಗಿ ಲಕ್ಷ್ಮಿ ಕೂಡ ಆ ಭೂರೂಪ ಇರೋದಲ್ಲಿ ಲಕ್ಷ್ಮಿ ಅವಳು ಗುಣಪೂರ್ಣಳಂದ್ರೆ ನಾಟ್ ಪರಮಾತ್ಮನಷ್ಟು ಗುಣಪೂರ್ಣಳಲ್ಲ, ಬ್ರಹ್ಮವಾಯುಗಳಿಗಿಂತಲೂ ಹೆಚ್ಚು ಗುಣಗಳು ಉಳ್ಳವಳು. ಪರಮಾತ್ಮ ಅನಂತ ಗುಣಪೂರ್ಣ, ಆದರೆ ಲಕ್ಷ್ಮಿ ಲಿಮಿಟೆಡ್ ಆಗಿ ಅಂದರೆ ತನ್ನಕ್ಕಿಂತ ಕಳಗಿರುವವರನ್ನು ನೋಡಿದಾಗ ಅವಳು ಗುಣಪೂರ್ಣಳು ಅಂತ ಅನಿಸ್ತಾಳೆ. ಅಂದರೆ ಲಿಮಿಟೆಡ್ ಆಗಿ, ಇನ್ಫೈನೆಟ್ ಆಗಿ ಅಲ್ಲ, ಲಿಮಿಟೆಡ್ ಆಗಿ ಗುಣಪೂರ್ಣಳಾಗಿದ್ದಾಳೆ. ಆದ್ದರಿಂದ ಅವಳಿಗೆ ಭೂ ಶಬ್ದ ಲಕ್ಷ್ಮಿಗೆ, ರಜೋಭಿಮಾನಿಯಾದ ಲಕ್ಷ್ಮೀದೇವಿಗೆ ಭೂ ಶಬ್ದ ಕೂಡತ್ತೆ, ಚೆನ್ನಾಗಿ ಕೂಡತ್ತೆ. ಇಲ್ಲಾಂದ್ರೂ ಕೂಡ ಪ್ರಸಿದ್ಧಿಯಲ್ಲಿ ಕೂಡ ಇದೆ, ಭೂದೇವಿ, ಎಲ್ಲರಿಗೂ ಆಶ್ರಯಭೂತಳಾಗಿದ್ದಾಳೆ. ಆದ್ದರಿಂದ ಲಕ್ಷ್ಮೀದೇವಿಗೆ ಭೂ, ಅಷ್ಟೇ ಅಲ್ಲದೆ ಭೂದೇವಿ ಧರಾದೇವಿಗೆ ಒಳಗೆ ಇದ್ದು ನೇಮನ ಮಾಡ್ತಾ ಆ ಹೆಸರನ್ನು ಕೊಟ್ಟಿದ್ದಾಳೆ. ಭೂದೇವಿಗೆ ಧರಾದೇವಿಗೂ ಭೂ ಅಂತ ಹೆಸರು. ಅವರಿಗೆ ಆ ಹೆಸರು ಬರುವುದಕ್ಕೆ ಕಾರಣ ಭೂರೂಪಳಾದ ಲಕ್ಷ್ಮಿ ವಿಶೇಷವಾಗಿ ಸನ್ನಿಹಿತಳಾಗಿದ್ದಾಳೆ. ಆದ್ದರಿಂದ ಧರಾದೇವಿಗೂ ಭೂ ಅಂತ, ಭೂಮಿ ಅಂತ ಹೆಸರಿದೆ. ಲಕ್ಷ್ಮಿಗೂ ಭೂ ಶಬ್ದ ಇದೆ, ನಿಮ್ಗೆಲ್ಲರೂ ತಿಳಿದಂತೆ. ಹೀಗೆ ರಜೋಭಿಮಾನಿಯಾದ ಲಕ್ಷ್ಮೀದೇವಿ ಭೂ, ಅವಳನ್ನು ತನ್ನ ಹೊಟ್ಟೆಯಲ್ಲಿ ಇಟ್ಟುಕೊಂಡು ಭಗವಂತ ಅವಳಿಗೆ ಆಶ್ರಯ ಕೊಟ್ಟು ಅವಳನ್ನು ಅನುಗ್ರಹ ಮಾಡ್ತಾನೆ. ವಿಶೇಷವಾಗಿ ಎಲ್ಲರಿಗಿಂತ ಹೆಚ್ಚು ಅನುಗ್ರಹ ಲಕ್ಷ್ಮಿಯನ್ನು ಮಾಡ್ತಾನೆ ಭಗವಂತ. ನಿತ್ಯ ವಿಯೋಗಿನಿ ಆಗಿರುವಂಥವಳು ನಿತ್ಯ ಮುಕ್ತರಾದ ಲಕ್ಷ್ಮೀದೇವಿ ಕೂಡ ಭೂನಾಮಕರಾದ ಲಕ್ಷ್ಮೀದೇವಿ, ಯಾರ ಉದರದಲ್ಲಿ ಆದರೆ ಭಗವಂತನನ್ನು ನಿತ್ಯವು ಆಶ್ರಯ ಮಾಡಿಕೊಂಡಿರ್ತಾಳೋ ಅಂತ ಅವನು ಭೂಗರ್ಭ ಅಂಥೇಳಿ. ಆ ಅರ್ಥ ಲಕ್ಷ್ಮಿಯ ಅನುಸಂಧಾನದಿಂದಲೂ ಕೂಡ ಆ ಭೂಗರ್ಭ ಅನ್ನುವ ಶಬ್ದವನ್ನು ಚಿಂತನೆ ಮಾಡಬಹುದು. ಅಷ್ಟೇ ಅಲ್ಲದೆ ನಿಮಗೆ ಗಾಯತ್ರಿ ಮಂತ್ರದಲ್ಲಿ ಬರುವಂತಹ ವ್ಯಾಕೃತಿ ಓಂ ಭೂ ಓಂ ಭುವಃ ಓಂ ಸ್ವಃ ಅಂತ ಹೇಳಿದಾಗ ಅಲ್ಲಿ ಭೂ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷ ರೂಪಗಳನ್ನು ಚಿಂತನೆ ಮಾಡ್ತೀವಿ. ಆದ್ದರಿಂದ ಆ ಭೂ ಅನ್ನುವ ವ್ಯಾಕೃತಿ ರೂಪ ಭಗವಂತನಿದೆ, ಅದರಿಂದ ವಾಚ್ಯನಾಗಿದ್ದಾನೆ. ಭೂ ಗರ್ಭ ಅನ್ನುವ ಶಬ್ದಕ್ಕೆ ಗರ್ಭೋ ವಾಚ್ಯ ಅಂತೇಳಿ, ಅಂದರೆ ಆ ಶಬ್ದದಿಂದ ಕರೆಯಲ್ಪಡುವುದು. ಭೂ ಗರ್ಭ ಅಂದರೆ ಭೂ ಎನ್ನುವ ವ್ಯಾಕೃತಿ ಶಬ್ದದಿಂದ ಕರೆಯಲ್ಪಟ್ಟವನಾಗಿದ್ದಾನೆ, ವಾಚ್ಯನಾಗಿದ್ದಾನೆ ಅನ್ನುವ ಅರ್ಥದಲ್ಲಿ ಕೂಡ ಭೂಗರ್ಭ ಅಂಥೇಳಿ ಭಗವಂತನಿಗೆ ಭೂಗರ್ಭ ಅಂಥೇಳಿ ಚಿಂತನೆ ಮಾಡುವುದು. ಇದೆಲ್ಲ ನೋಡಿದಾಗ ನಮಗೆ ಒಂದು ಪ್ರಶ್ನೆಯೂ ಬರುತ್ತೆ, ಆ ಪ್ರಶ್ನೆ ಕೂಡ ನಾನು ಮುಂದೆ ಇರ್ತೀನಿ. ಭೂಗರ್ಭ ಅಂತೇಳಿದ್ರೆ ಭೂಮಿ ಭಗವಂತನ ಉದರದಲ್ಲಿದೆ ಅಂತೀವಿ, ಆದರೆ ಭೂಹು ಪಾದ ವ್ಯಸನ ಅಭಿರ್ವಿಯತ್ ಅಸುನೆಲಸಿಂತ ಸೂರ್ಯೋಚನೆ ಇತ್ತು ಅಂತೇಳಿ ಇವೆಲ್ಲ, ಹೀಗೆ ಬಹಳ ಕಡೆ ನಮಗೆ ಭೂಮಿ ಭಗವಂತನ ಪಾದದಿಂದ ಬಂತು ಅಂಥೇಳಿ ನಾವು ಪುರುಷ ಸೂಕ್ತದಲ್ಲಿ ಒಬ್ಬ ಕೂಡ ಬರುತ್ತೆ, ಅದೇ ವಿಧ ಮಾತು ಬರುತ್ತೆ, ಭಗವಂತನ ಪಾದದಿಂದ ಭೂಮಿ ಬಂತು ಅಂಥೇಳಿ. ಹೀಗೆಲ್ಲ ಬಂದಾಗ ಯಾವಾಗಾದರೆ ಪರಮಾತ್ಮನ ಪಾದಗಳಿಂದಲೂ ಕೂಡ ಭೂಮಿ ಬಂತು ಅಂತ ಹೇಳಿದರೆ ಆ ಪದ್ಭ್ಯಾಂ ಭೂಮಿ ಅಜಾಯತ ಅಂಥೇಳಿ ಭಗವಂತನ ಪಾದಗಳಿಂದ ಭೂಮಿ ಹುಟ್ಟಿ ಬಂತು ಅಂಥೇಳಿ ಹೇಳ್ತೀವಿ, ಪುರುಷೋಕ್ತದಲ್ಲಿ ಬರುತ್ತೆ. ಪಾದಗಳಿಂದ ಭೂಮಿ ಹುಟ್ಟಿತು ಅಂದರೆ ಪಾದವನ್ನು ಭೂಮಿ ಆಶ್ರಯ ಮಾಡಿಕೊಂಡಿತು ಅನ್ನೋದು ಅದರಲ್ಲೇ ಕೂಡಿ ಇದೆ. ಭೂಮಿ ಅಲ್ಲಿ ಯಾವುದರಿಂದ ಹುಟ್ಟಿತು ಅದು ಅದನ್ನು ಆಶ್ರಯ ಮಾಡಿಕೊಂಡಿರುತ್ತೆ. ಈಗ ಭಗವಂತನ ಕಣ್ಣಿನಿಂದ ಸೂರ್ಯ ಬಂದಂದ್ರೆ ಭಗವಂತನ ಕಣ್ಣನ್ನು ಸೂರ್ಯ ಆಶ್ರಯ ಮಾಡಿಕೊಂಡಿರ್ತಾನೆ, ಹಾಗೆ ಭಗವಂತನ ಪಾದದಿಂದ ಭೂಮಿ ಬಂದಂದ್ರೆ ಭೂಮಿ ಪಾದವನ್ನು ಆಶ್ರಯ ಮಾಡಿಕೊಂಡಿದೆ ಅಂತೇಳಿ. ಇಲ್ಲಿ ಭೂಮಿ ಉದರವನ್ನು ಆಶ್ರಯ ಮಾಡಿಕೊಂಡಿದೆ ಅಂತ, ಮತ್ತೆ ಇದಕ್ಕೆ ವಿರೋಧ ಇದಲ್ವಾ? ಒಂದು ಕಡೆ ಪಾದವನ್ನು ಆಶ್ರಯ ಮಾಡಿಕೊಂಡಿದೆ ಅನ್ನೋದು, ಇನ್ನೊಂದು ಸಾರಿ ಉದರವನ್ನು ಆಶ್ರಯ ಮಾಡಿಕೊಂಡಿದೆ ಅಂತ ಹೇಳಿದ್ರೆ, ಹೀಗೆ ಯಾವುದು ಭಗವಂತನ ಪಾದವನ್ನು ಆಶ್ರಯ ಮಾಡಿಕೊಂಡಿದೆಯೋ, ಹೊಟ್ಟೆಯನ್ನು ಆಶ್ರಯ ಮಾಡಿಕೊಂಡಿದ ಅಂದ್ರೆ ಈ ಎರಡು. ಯಾಕಂದ್ರೆ ನಾವು ಇದನ್ನು ನೋಡುವಾಗ ಪುರುಷೋಕ್ತ ನೋಡುವಾಗ ನೋಡಿದ್ದೀವಿ ಏನಂತ ಹೇಳಿದ್ರೆ, ಅಲ್ಲಿ ಚಿಂತನೆ ಮಾಡಿದೀವಿ, ಭಗವಂತನ ಅನಂತಾನಂತ ರೂಪಗಳಿವೆ. ಒಂದೊಂದು ಎಲ್ಲಿ ನಿಮಗೆ ವಿರೋಧ ಕಾಣಿಸುತ್ತೋ, ಮೊಟ್ಟ ಮೊದಲನೇದಾಗ ವಿರೋಧ ಪರಿಹಾರ ಅನೇಕ ರೀತಿಗಳಲ್ಲಿ ಮಾಡುವುದು. ಒಂದು ರೀತಿಯಲ್ಲಿ ನೇಹ ನಾನಾಸ್ತಿ ಕಿಂಚನ, ಅವನಿಗೆ ಅವನ ಅವಯವಗಳಿಗೆ ಭೇದ, ಅವನ ಹೊಟ್ಟೆಯು ಪಾದ ಎಲ್ಲ ಒಂದೇ ಆದ್ದರಿಂದ ಭೇದ ಇಲ್ಲ ಅಂತ ಒಂದು ಸುಲಭವಾದ ಒಂದು ಅನ್ವಯ. ಎರಡನೇದಾಗಿ ಅವನು ಅನಂತ ರೂಪಗಳು, ಒಂದು ರೂಪದಲ್ಲಿ ಪಾದದಲ್ಲಿ ಆಶ್ರಯ ಮಾಡ್ಕೊಂಡಿರುತ್ತೆ ಭೂಮಿ, ಇನ್ನೊಂದು ರೂಪದಲ್ಲಿ ಹೊಟ್ಟೆಯನ್ನು ಆಶ್ರಯ ಮಾಡ್ಕೊಂಡಿರುತ್ತೆ. ಆದ್ದರಿಂದ ಅದರಲ್ಲಿ ಕೂಡ ಏನು ವಿರೋಧ ಇಲ್ಲ. ಭಗವಂತನ ಅನಂತಾನಂತ ರೂಪಗಳಲ್ಲಿ ಒಂದು ರೂಪದಲ್ಲಿ ಪಾದವನ್ನು, ಇನ್ನೊಂದು ರೂಪದಲ್ಲಿ ಹೊಟ್ಟೆಯನ್ನು ಆಶ್ರಯ ಮಾಡ್ಕೊಂಡಿರುತ್ತೆ, ಅದೇನು ತೊಂದರೆ ಇಲ್ಲ. ಇನ್ನೊಂದು ರೀತಿಯಲ್ಲಿ ಕೂಡ ಚಿಂತನೆ ಮಾಡಿದರೆ ಭಗವಂತನ ವಿಷಯದಲ್ಲಿ ಎಲ್ಲಿ ನಮಗೆ ವಿರೋಧ, ಅವನ ಅಚಿಂತ್ಯ ಅದ್ಭುತ ಶಕ್ತಿ ಅಂತೇಳಿ, ಯಾಕಂದ್ರೆ ಅದು ಯಾವಾಗಲೂ ಬಳಸುವುದಲ್ಲ, ಭಗವಂತನಿಗೆ ಮಾತ್ರ ಅದು ಬಳಸುವುದು ಅಚಿಂತ್ಯ ಅದ್ಭುತ ಶಕ್ತಿ ಅನ್ನೋದು. ಏನು ಆನ್ಸರ್ ಸಿಗದೆ ಇದೆ ಅದು ಹೇಳ್ತೀವಿ ಅಂತ ಅಲ್ಲ, ಹಾಗಲ್ಲ. ಯಾಕೆಂದ್ರೆ ಅದನ್ನು ಸ್ವಲ್ಪ ಮಟ್ಟಿಗೆ ನಾವು ಯೋಚನೆ ಮಾಡಬಹುದು, ಏನು ಪೂರ್ತಿ ಅಂತ ಏನಂತೂ ಸಾಧ್ಯವೇ ಇಲ್ಲ. ಸ್ವಲ್ಪ ಮಟ್ಟಿಗೆ ಒಂದು ಒಂದು ಝಳುಕು ಅಂತೀವಿ ನೋಡ್ರಿ, ಜಸ್ಟ್ ಅವನು ದೂರ ದೂರ ತರಮ್ಯತ್ತು ತದೇವಾಂತಿಕ ಮಂತಿಕ, ಎಲ್ಲದಕ್ಕಿಂತ ದೂರ ಇರ್ತಾನೆ, ಎಲ್ಲದಕ್ಕಿಂತ ಹರಡ್ತಿರ್ತಾನೆ. ಅದೇ ಹಾಗೆ ಕೊಡುತ್ತೆ ಫಾರ್ದರ್ ದ್ಯಾನ್ ದ ಫಾರ್ದರ್ಸ್ ನೀಡೋದ ನೆನೆಸ್ಕೊಂಡ್ರೆ, ಬಿಕಾಸ್ ಅವನ ಅನಂತ ರೂಪ. ಅನಂತ ರೂಪ ಅಂತ ಹೇಳಿದಾಗ ಇಟ್ ಈಸ್ ದೇರ್ ಕ್ಲೋಸೆಸ್ಟ್ ಇನ್ ಸೈಡ್ ಅಸ್ ಆಲ್ಸೋ ಇಟ್ ಈಸ್ ದೇರ್. ಆದ್ದರಿಂದ ಕ್ಲೋಸರ್ ದ್ಯಾನ್ ದ ಕ್ಲೋಸೆಸ್ಟ್, ಬಿಕಾಸ್ ಅನಂತ ರೂಪ ಆದ್ದರಿಂದ ಫಾರ್ದರ್ ದ್ಯಾನ್ ದ ಫಾರ್ದೆಸ್ಟ್ ಭಗವಂತನ ರೂಪ ಅಲ್ಲಿಗೂ ವ್ಯಾಪ್ತವಾಗಿದೆ. ಅದು ಅನಂತ ವ್ಯಾಪ್ತಿಯನ್ನು ನೋಡಿದಾಗ ಎಸ್ ಇಟ್ ಇಸ್ ಪಾಸಿಬಲ್ ನಿಯರರ್ ದ್ಯಾನ್ ನಿಯರೆಸ್ಟ್ ಫಾರ್ದರ್ ದ್ಯಾನ್ ಫಾರ್ದೆಸ್ಟ್. ಸೊ ಹೀಗೆ ವಿರುದ್ಧ ಪರಸ್ಪರ ವಿರುದ್ಧ ಲಕ್ಷಣಗಳು ಭಗವಂತನಲ್ಲಿ ಕೂಡತ್ತೆ, ಎಕ್ಸಾಕ್ಟ್ಲಿ ಆಪೋಸಿಟ್. ಅದೇ ವಿಧವಾಗಿ ಅನೋರಣೀಯ ನಮಹತ್ವಮೇನ ಸ್ಮಾಲರ್ ದ್ಯಾನ್ ದ ಸ್ಮಾಲೆಸ್ಟ್ ಬಿಗ್ಗರ್ ದ್ಯಾನ್ ದ ಬಿಗ್ಗೆಸ್ಟ್, ಎರಡು ಯಾಕೆ ಕೂಡತ್ತೆ ಅಂದರೆ ಕೂಡತ್ತೆ. ಯಾಕಂದ್ರೆ ಅವನ ಅನಂತ ರೂಪ, ಅದೇ ವಿಧವಾಗಿ ಸ್ಮಾಲೆಸ್ಟ್ ಅಣುವಿನಲ್ಲಿ ಕೂಡ ಅವನು ವ್ಯಾಪ್ತ ಅಂತರ್ಯಾಮಿ ಆಗಿದ್ದಾನೆ. ಆದ್ದರಿಂದ ಈ ಹ್ಯಾಸ್ ಟು ಬಿ ಸ್ಮಾಲರ್ ದ್ಯಾನ್ ಸ್ಮಾಲೆಸ್ಟ್, ಅದರ್ವೈಸ್ ಹೌ ಕ್ಯಾನ್ ಬಿ ಇನ್ಸೈಡ್ ಎವ್ರಿಥಿಂಗ್ ಅಂಡ್ ಎವ್ರಿಥಿಂಗ್ ಹ್ಯಾಸ್ ಟು ಬಿ ಇನ್ಸೈಡ್ ಹಿಮ್. ಆದ್ದರಿಂದ ಮಹತ್ವಮಹೇನ ಎಲ್ಲವನ್ನು ಒಳಗಿರಬೇಕಂದ್ರೆ ಅವನನ್ನು ಮೀರಿ ಯಾವುದು ಇಲ್ಲ, ಅವನಕ್ಕಿಂತ ಕಳಗಿರುವಂಥದ್ದು ಒಳಗಿರುವಂಥದ್ದು ಯಾವುದು ಇಲ್ಲ. ಸೊ ಎಲ್ಲದಕ್ಕಿಂತಲೂ ಒಳಗು ಹೊರಗು, ಅದಕ್ಕೆ ಅಂತರ್ಬಹಿಸ್ತದ ಸರ್ವಂ ವ್ಯಾಪ್ಯ ನಾರಾಯಣ ಸಿದ್ಧ ಅಂತ ಹೇಳಿದಾಗಲೂ ಅದೇ ಅರ್ಥ, ಅವನು ಎಲ್ಲ ಕಡೆ ವ್ಯಾಪಿಸಿದ್ದಾನೆ. ಆದ್ದರಿಂದ ಅವನ ಸರ್ವವ್ಯಾಪಕ ಶಕ್ತಿಯನ್ನು, ಸರ್ವಶಕ್ತಿ ಮತ್ವವನ್ನು ನೋಡಿದಾಗ ಈ ಪರಸ್ಪರ ವಿರುದ್ಧ ಲಕ್ಷಣಗಳು ಅವನಲ್ಲಿ ಕೂಡುತ್ತೆ. ಅದೇ ವಿಧವಾಗಿ ಒಂದು ಸಾರಿ ಈ ಅವಯವ, ಒಂದು ಸಾರಿ ಅವಯವ ಅಂದರೆ ಅವನ ಅನಂತಾನಂತ ರೂಪಗಳು, ಅನಂತಾನಂತ ಅವಯವಗಳು, ಪ್ರತಿಯೊಂದು ಅವಯವಕ್ಕೂ ಅಭೇದ, ಅವನು ಒಂದೊಂದು ಅವಯವಕ್ಕೂ ಅಭೇದ. ಅದನ್ನು ಚಿಂತನೆ ಮಾಡಿದಾಗ ಈ ಪರಸ್ಪರ ವಿರೋಧ ಲಕ್ಷಣಗಳಂತ ಮೇಲ್ನೋಟಕ್ಕೆ ಏನು ಕಾಣುತ್ತೋ ಅವು ಎಲ್ಲವೂ ಅವನಲ್ಲಿ ಕೂಡತ್ತೆ. ಆದ್ದರಿಂದ ಹಾಗೂ ವಿರೋಧ ಪರಿಹಾರ ಆಗುತ್ತೆ. ಹೀಗೆ ಅನೇಕ ರೀತಿಗಳಲ್ಲಿ ಭಗವಂತನ ವಿಷಯದಲ್ಲಿ ಯಾವ ವಿರೋಧವೂ ನೋಡಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಅವನ ಅಚಿಂತ್ಯ ಅದ್ಭುತ ಶಕ್ತಿ. ಅದಕ್ಕೆ ಲಕ್ಷ್ಮೀದೇವಿ ಎಷ್ಟು ನಾವು ಹೇಳ್ತೀವಿ, ಲಕ್ಷ್ಮೀದೇವಿ ಅನಾದಿ ಕಾಲದಿಂದ ಎಣಿಸ್ತಾ ಇದ್ದಾಳೆ, ಇನ್ನೂ ಕೊನೆಗಾಣಲಿಲ್ಲ ಅಂದ್ರೆ ಸುಮ್ಮನೆ ಲಿಪ್ ಸ್ಟೇಟ್ಮೆಂಟ್ ಅಲ್ಲ. ಅದನ್ನು ನಾವು ಸ್ವಲ್ಪ ಮನನೆ ಮಾಡಿದರೆ ಯಾಕೆ ಅಂತಹ ಅದ್ಭುತವಾದ ಶಕ್ತಿ ಇರುವ ಲಕ್ಷ್ಮೀದೇವಿಗೂ ಸಿಲುಕದೇ ಇದ್ದಾನೆ ಭಗವಂತ ಅಂತ ಹೇಳಿದರೆ, ಅದು ಕೇವಲ ಅವನ ಅಚಿಂತ್ಯ ಅದ್ಭುತ ಶಕ್ತಿಯಿಂದಲೇ ಸಾಧ್ಯವಾಗುವ ಕೆಲಸ. ಆದ್ದರಿಂದ ಅಚಿಂತ್ಯ ಅದ್ಭುತ ಶಕ್ತಿ ಅನ್ನೋದು ಭಗವಂತನ ಶಕ್ತಿಯ ವಿಷಯದಲ್ಲಿ ಹೇಳಿದಾಗ ಮಾತ್ರ ಅದನ್ನು ನಾವು ಪ್ರಯೋಗ ಮಾಡ್ತೀವಿ. ಅದು ತಪ್ಪಿಸ್ಕೊಳ್ಳಕ್ಕಲ್ಲ, ಅದು ಅವನ ಅಪಾರ ಮಹಿಮೆಯನ್ನು ಚಿಂತನೆ ಮಾಡುವ ರೂಪ. ಅವನ ಅಷ್ಟು ಅನಂತಾನಂತ ಮಹಿಮೆ ಆಗಿದೆ ಅಂತ ಚಿಂತನೆ ಮಾಡ್ತೀವಿ. ಆದ್ದರಿಂದಾಗಿ ಆ ಚಿಂತನೆಗೆ ನಮಗೆ ಧ್ಯಾನ ಮಾಡಲಿಕ್ಕೆ ಯೋಗ್ಯವಾಗಿರುವಂತಹ ಚಿಂತನಾ ಕ್ರಮ ಆ ಭಗವಂತ. ಅದಕ್ಕೆ ಮಹಾತ್ಮ್ಯ ಜ್ಞಾನಪೂರ್ವಕ ಸುದೃಢ ಸರ್ವತೋಧಿಕ ಸ್ನೇಹೋ ಭಕ್ತಿ ರೀತಿ ಪಕ್ವ ಅಂತ ಹೇಳಿದಂತೆ ಆ ಭಕ್ತಿ ನಮಗೆ ಬರಬೇಕು ಅಂತ ಹೇಳಿದೆ. ಅಷ್ಟು ಅದ್ಭುತನಾದವನಾದ್ದರಿಂದ ಅವನು ಬಿಟ್ಟರೆ ಬೇರೆ ಗತಿ ಇಲ್ಲ ಅಂತ ನಾವು ಚಿಂತನೆ ಮಾಡಿದಾಗ ಭಕ್ತಿ ತುಂಬಿ ಬರುತ್ತೆ. ಆದ್ದರಿಂದ ಭಕ್ತಿ ಮಾಡುವುದಕ್ಕೆ ಸುಲಭವಾದ ಮಾರ್ಗ ಏನಂದ್ರೆ ಅವನ ಮಹಿಮೆಯ ಚಿಂತನೆ. ಅದ್ ದಟ್ ಈಸ್ ದಿ ಬೆಸ್ಟ್ ವೇ ಟು ಅಕ್ವೈರ್ ಪ್ರಾಪರ್ ಭಕ್ತಿ ಅನ್ ಪರಮಾತ್ಮ. ಆದ್ದರಿಂದ ಅವನಲ್ಲಿ ಭಕ್ತಿ ತಾಳುವುದಕ್ಕೆ ಪಡೆಯುವುದಕ್ಕೆ ಸುಗಮವಾದ ಮಾರ್ಗ ಅವನ ಮಹಿಮೆಯ ಚಿಂತನೆ. ಸೊ ಅಂತಹ ಮಹಿಮೆಯ ಚಿಂತನೆ ಪ್ರತಿಯೊಂದು ರೂಪದಲ್ಲಿ ಕೂಡ, ಪ್ರತಿಯೊಂದು ಹೆಸರು ವಿಷ್ಣು ಸಹಸ್ರನಾಮದಲ್ಲಿ ಒಂದೊಂದು ಹೆಸರಿನಲ್ಲಿ ಕೂಡ ಅವನ ಮಹಿಮೆಯ ಚಿಂತನೆಯನ್ನು ನಾವು ಮಾಡಬೇಕನ್ನೋದು ಗೊತ್ತಾಗುತ್ತೆ. ಸೊ ಇಲ್ಲಿಗೆ ನಾನು ನಿಲ್ಲಿಸ್ತಾ ಇದ್ದೀನಿ, ಏನಾದರೂ ಪ್ರಶ್ನೆಗಳಿದ್ರೆ ಕೇಳಬಹುದು. ಹರೇ ಶ್ರೀನಿವಾಸ ಶಿಕ್ಷಣಾರ್ಪಣಮಸ್ತು.